ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಸುಸ್ವಾಗತ.
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನೇ, ಜೀವದಾಯಕನೇ, ಜೀವದ ಬುಗ್ಗೆಯಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತವೆ. ಕರ್ತನೇ, ನೀನು ನಮ್ಮ ಜೀವಿತ ಕಾಲವೆಲ್ಲ ನಂಬಿಗಸ್ತನು, ಹಿತಚಿಂತಕನು ಹಾಗೂ ಸಹಾಯಕನೂ ಆಗಿದ್ದುಕೊಂಡು ಅನ್ನುದಿನವೂ ನಮ್ಮನ್ನು ಎಲ್ಲಾ ಕೇಡು ಅಪಾಯಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಕರ್ತನೆ, ದೇವಾದಿದೇವರೇ, ಇದನ್ನು ವಿಶೇಷವಾಗಿ ಎಲ್ಲ ವೃದ್ಧರನ್ನು ನಿನ್ನ ಕೃಪೆ ಹಸ್ತಕ್ಕೆ ಬಯಸಿಕೊಡುತ್ತೇವೆ. ನೀನೇ ಅವರಿಗೆ ಬೇಕಾದ ಆಸರೆ ಉದ್ದುರ್ಗವು ಕೋಟೆ ನೀನೇ ಆಗಿದ್ದುಕೊಂಡು ನೀನೇ ಮುನ್ನಡೆಸು. ಕರ್ತನೆ, ನಾವೆಲ್ಲರೂ ಆತ್ಮೀಕ ರೀತಿಯಲ್ಲಿ ನಿನ್ನವರಾಗಿ ಜೀವಿಸುತ್ತ ನಮ್ಮ ಜೀವಿತದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಲು ಕೃಪೆ ತೋರಿಸು. ಎಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತ ಈ ನಮ್ಮ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿದು ದೇವರ ಉಚಿತಾರ್ಥ ವರವು. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ ಕ್ರಿಯೆಗಳಿಂದ ರಕ್ಷಣೆ ಉಂಟಾದದಲ್ಲ ಸತ್ಕ್ರಿಯೆಗಳಿಂದ ಸಿಗುವುದಿಲ್ಲ. ಕ್ರಿಯೆಗಳಿಂದ ರಕ್ಷಣೆ ಉಂಟಾದದಲ್ಲ ಸತ್ಕ್ರಿಯೆಗಳಿಂದ ಸಿಗುವುದಿಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವೂ ಇಲ್ಲ. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ಕರ್ತನೆಂದು ಅರಿಕೆ ಮಾಡಿ ಹೃದಯದಿಂದ ನಂಬಿದರೆ ರಕ್ಷಣೆಯು. ಯೇಸುವನ್ನು ಕರ್ತನೆಂದು ಅರಿಕೆ ಮಾಡಿ ಹೃದಯದಿಂದ ನಂಬಿದರೆ ರಕ್ಷಣೆಯು. ಯೇಸುವಿನಲ್ಲಿರುವ ನಿತ್ಯ ಜೀವವು ದೇವರ ಉಚಿತಾರ್ಥ ವರವು. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆ ಆತನಲ್ಲಿಯೇ ನಿತ್ಯ ಜೀವವು. ಜೀವವುಳ್ಳ ವಾಕ್ಯ ಶ್ರೀ ಯೇಸು ಕ್ರಿಸ್ತನು, ಆತನಲ್ಲಿಯೇ ನಿತ್ಯ ಜೀವವು. ಯೇಸುವನ್ನು ನಂಬಿ ಪಡೆದುಕೊಳ್ಳಿರಿ ರಕ್ಷಣೆ.
ಪ್ರಿಯಪಾದಲ್ಲಿ ಬಂಧುಗಳೇ, ಯೆಹೋಶುವನ ಪುಸ್ತಕದ 10ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಯೆಹೋಶುವನು ಗಿಬ್ಯೋನಿನ ಬಳಿಯಲ್ಲಿ 5 ಮಂದಿ ಅರಸರನ್ನು ಸೋಲಿಸಿದ್ದು, ದೇವರು ಯೆಹೋಶುವನ ವಿಜ್ಞಾಪನೆಯನ್ನು ಕೇಳಿಸಿಕೊಂಡು ಸೂರ್ಯ ಚಂದ್ರರನ್ನು ಆಕಾಶದಲ್ಲಿ ನಿಲ್ಲಿಸಿ ಇಸ್ರಾಯೇಲರಿಗೆ ಜಯವನ್ನು ಅನುಗ್ರಹಿಸಿದ್ದು, ಇಸ್ರಾಯೇಲ್ಯರು 5 ಮಂದಿ ಅರಸರನ್ನು ಕೊಂದದ್ದು, ಕಾನಾನ್ ದೇಶದ ದಕ್ಷಿಣ ಭಾಗವು ಇಸ್ರಾಯೇಲರಿಗೆ ವಶವಾದದ್ದು ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡೆವು. ಯೆಹೋಶುವನ ಪುಸ್ತಕದ 11 ಮತ್ತು 12ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ಬಂಧುಗಳೇ, ಈ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯಗಳು, ಇಸ್ರಾಯೇಲರಿಗೆ ಕಾನಾನ್ ದೇಶದ ಉತ್ತರ ಭಾಗವು ವಶವಾದದ್ದು, ಯುದ್ಧ ಫಲವು ಹಾಗೂ ಇಸ್ರಾಯೇಲರು ಸೋಲಿಸಿದ ಅರಸರ ಪಟ್ಟಿ ಎಂಬುದಾಗಿ. ಪ್ರಿಯರೇ, ಮುಂದೆ ಆಗುವ ಯುದ್ಧಗಳಲ್ಲಿ ಯೆಹೋಶುವನ ಪಾತ್ರದ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಯೆಹೋಶುವನ ಪುಸ್ತಕ 11ನೇ ಅಧ್ಯಾಯ ಪ್ರಾರಂಭದ 6 ವಚನಗಳನ್ನು ಓದುವಾಗ, ಹಾಚೋರಿನ ಅರಸನಾದ ಯಾಬೇನನು ಇದನ್ನೆಲ್ಲ ಕೇಳಿ ಯೋಬಾಬನೆಂಬ ಮಾದೋನಿನ ಅರಸನು, ಶಿಮ್ರೋನಿನ ಅರಸನು, ಅಕ್ಷಾಫಿನ ಅರಸನು ಇವರನ್ನು ಉತ್ತರ ದಿಕ್ಕಿನ ಪರ್ವತ ಪ್ರದೇಶ ಕಿನ್ನೇರೋತ್ ಸಮುದ್ರದ ದಕ್ಷಿಣ ಭಾಗದಲ್ಲಿನ ತಗ್ಗಾದ ಪ್ರದೇಶ, ಇಳಕಲಿನ ಪ್ರದೇಶ, ದೋರ್ ಊರಿನ ಪಶ್ಚಿಮದಲ್ಲಿದ್ದ ಬೆಟ್ಟದ ಮೇಲಿನ ಪ್ರದೇಶ, ಇವುಗಳ ಅರಸರನ್ನು ಪೂರ್ವ ಪಶ್ಚಿಮಗಳಲ್ಲಿರುವ ಖಾನಾನ್ಯರು, ಅಮೋರಿಯರು, ಹಿತ್ತಿಯರು, ಫೆರಿಜಿಯವರು, ಬೆಟ್ಟದ ಮೇಲಿನ ಪ್ರದೇಶದಲ್ಲಿದ್ದ ಎಬೂಸಿಯರು, ಹೆರ್ಮೋನಿನ ಬುಡದಲ್ಲಿ ಮಿಜ್ಫಾ ದೇಶದಲ್ಲಿದ್ದ ಹಿವಿಯರು ಇವರನ್ನು ಕರೆಕಳಿಸಿದನು. ಅವರು ಒಡನೆ ಬಹುರಥಾಶ್ವಗಳಿಂದ ಕೂಡಿರುವ ತಮ್ಮ ಸರ್ವ ಸೈನ್ಯಗಳನ್ನು ತೆಗೆದುಕೊಂಡು ಹೊರಟರು. ಆ ಸೈನಿಕರು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯರಾಗಿದ್ದರು. ಈ ಎಲ್ಲ ಅರಸರು ಕೂಡಿ ಮೇರೋಂ ಜಲಾಶಯದ ಬಳಿಯಲ್ಲಿ ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಇಳುಕೊಂಡರು. ಆಗ ಯೆಹೋವನು ಯೆಹೋಶುವನಿಗೆ, ನೀನು ಅವರಿಗೆ ಹೆದರಬೇಡ, ನಾಳೆ ಇಷ್ಟೇ ಹೊತ್ತಿಗೆ ಅವರನ್ನು ಇಸ್ರಾಯೇಲರಿಗೆ ಒಪ್ಪಿಸುವೆನು, ಅವರು ಅವರನ್ನು ಹತಿಸಿಬಿಡುವರು. ನೀನು ಅವರ ಕುದುರೆಗಳ ಹಿಂಬಾಗಿಲ ನರಗಳನ್ನು ಕೊಯ್ದು ರಥಗಳನ್ನು ಸುಟ್ಟು ಬಿಡಬೇಕು ಅಂದನು ಎಂಬುದಾಗಿ. ಪ್ರಿಯ ಬಾನಲಿ ಬಂಧುಗಳೇ, ಕಾನಾನಿನ ಉತ್ತರ ಭಾಗಕ್ಕೆ ಹಾಚೋರಿನ ಅರಸನಾದ ಯಾಬೀನನು ಎಲ್ಲ ಅಧಿಕಾರವನ್ನು ಹೊಂದಿಕೊಂಡಿದ್ದನು. ಯೆಹೋಶುವನಿಗೆ ವಿರುದ್ಧವಾಗಿ ಯುದ್ಧ ಮಾಡಲು ಎಲ್ಲರಿಗೂ ಸಂದೇಶ ಕಳುಹಿಸಿದನು. ಅವನಿಗೆ ಇಸ್ರಾಯೇಲರ ಕುರಿತು ಭಯವಿತ್ತು. ಆದುದರಿಂದ ಅವನ ರಾಜ್ಯವನ್ನು ತಲುಪುವುದಕ್ಕೆ ಮುಂಚೆ ಯೆಹೋಶುವನನ್ನು ತಡೆಯಲು ಸಿದ್ಧನಾದನು. ಆದರೆ ಯೆಹೋಶುವನ ಯುದ್ಧ ತಂತ್ರ ಬೇರೆಯಾಗಿತ್ತು. 7ನೇ ವಚನವನ್ನು ಓದುವಾಗ, ಯೆಹೋಶುವನು ತನ್ನ ಎಲ್ಲಾ ಭಟರೊಡನೆ ಹೊರಟು ಹೋಗಿ ಮೇರೋಂ ಜಲಾಶಯದ ಬಳಿಯಲ್ಲಿದ್ದ ಶತ್ರುಗಳ ಮೇಲೆ ಪಕ್ಕನೆ ಬಿದ್ದನು ಎಂಬುದಾಗಿ. ಪ್ರಿಯರೇ, ಯೆಹೋಶುವನು ತನ್ನ ಸೈನ್ಯವನ್ನು ಎರಡು ಭಾಗ ಮಾಡಿ ವೈರಿಯನ್ನು ಎದುರಿಸಲು ಸಿದ್ಧನಾದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯೆಹೋಶುವನ ಪುಸ್ತಕ 11 ಅಧ್ಯಾಯ 18 ಮತ್ತು 19 ವಚನಗಳನ್ನು ಓದುವಾಗ, ಯೆಹೋಶುವನು ಈ ಎಲ್ಲಾ ಅರಸರೊಡನೆ ಬಹು ದಿನಗಳವರೆಗೂ ಯುದ್ಧ ಮಾಡಿದನು. ಗಿಬ್ಯೋನಿನ ನಿವಾಸಿಗಳಾದ ಹಿವಿಯರು ಹೊರತು ಯಾವ ಪಟ್ಟಣದವರು ಇಸ್ರಾಯೇಲರೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲ. ಎಲ್ಲರನ್ನು ಯುದ್ಧದಿಂದ ವಶ ಮಾಡಿಕೊಳ್ಳಬೇಕಾಯಿತು ಎಂಬುದಾಗಿ. ಹೌದು ಪ್ರಿಯರೇ, ಯೆಹೋಶುವನಿಗೆ ಇದೊಂದು ಕಠಿಣವಾದ ಸಮಸ್ಯೆಯಾಗಿತ್ತು. ಮುಂದೆ ನಾವು 12 ಅಧ್ಯಾಯದಲ್ಲಿ ಯೆಹೋಶುವನು ಸೋಲಿಸಿದ ಅರಸರ ಕುರಿತು ನಾವು ತಿಳಿದುಕೊಳ್ಳಲಿದ್ದೇವೆ. ಇದರ ಮೂಲಕ ನಾವು ಒಂದು ಆತ್ಮಿಕ ಪಾಠವನ್ನು ಕಲಿತುಕೊಳ್ಳುತ್ತೇವೆ. ಸಣ್ಣ ಸಣ್ಣ ವಿಷಯಗಳನ್ನು ಕರ್ತನ ಮುಂದೆ ಪ್ರಾರ್ಥನೆಯಲ್ಲಿ ಬೇಡುವುದನ್ನು ಅನೇಕ ಸಾರಿ ಮರೆತು ಹೋಗುತ್ತೇವೆ. ಆದರೆ ಅದೇ ನಮ್ಮ ಜೀವಿತವನ್ನು ಹಾಳು ಮಾಡುತ್ತವೆ. ಆದುದರಿಂದ ಪ್ರಿಯರೇ, ಎಲ್ಲಾ ಸಂಗತಿಗಳಿಗಾಗಿ ಕರ್ತನ ಮುಂದೆ ನಾವು ಬೇಡಿಕೊಳ್ಳಬೇಕು. ಎಲ್ಲರ ಹೆಸರುಗಳು ಕರ್ತನಿಗೆ ಗೊತ್ತದೆ. ಪ್ರಿಯರೇ, ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡಾಗ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತವೆ. ನಮ್ಮ ಯಾವ ಪ್ರಯಾಸ ಪ್ರಯತ್ನದಿಂದ ಅಲ್ಲಿ ನಮ್ಮ ಹೆಸರುಗಳನ್ನು ಬರೆಯಲು ಸಾಧ್ಯವಿಲ್ಲ. ಅಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದ್ದರೆ ನಾವು ನಿತ್ಯ ಜೀವಕ್ಕೆ ಪಾತ್ರರಾಗುತ್ತೇವೆ. ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ಆದುದರಿಂದ ಪ್ರಿಯರೇ, ಹಿಂದೆ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಂಡು ಜೀವಿಸೋಣ. ಮುಂದೆ ಯೆಹೋಶುವನ ಪುಸ್ತಕ 11 ಅಧ್ಯಾಯ 21-23 ವಚನದವರೆಗೆ ಓದುವಾಗ, ಅದೇ ಕಾಲದಲ್ಲಿ ಯೆಹೋಶುವನು ಹೆಬ್ರೋನ್, ದೆಬೀರ್, ಅನ್ನಾನ್ ಎಂಬ ಊರುಗಳಲ್ಲಿಯೂ ಯಹೂದ ಮತ್ತು ಇಸ್ರಾಯೇಲ್ ಪ್ರಾಂತಗಳ ಬೆಟ್ಟಗಳಲ್ಲಿಯೂ ಇದ್ದ ಉನ್ನತ ಪುರುಷರನ್ನು ನಾಶ ಮಾಡಿ ಅವರ ಪಟ್ಟಣಗಳನ್ನು ಹಾಳು ಮಾಡಿದನು. ಇಸ್ರಾಯೇಲರ ಪ್ರಾಂತದಲ್ಲಿ ಅಂಥವರು ಯಾರೂ ಉಳಿಯಲಿಲ್ಲ. ಆದರೆ ಗಾಜಾ, ಗತೂರು, ಅಷ್ಟೋದ್ ಎಂಬ ಊರುಗಳಲ್ಲಿ ಮಾತ್ರ ಕೆಲವರು ಉಳಿದರು. ಯೆಹೋವನು ಮೋಶೆ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನೆಲ್ಲ ಯೆಹೋಶುವನು ಹಿಡಿದುಕೊಂಡು ಇಸ್ರಾಯೇಲ್ ಕುಲ ಭಾಗಗಳಿಗನುಸಾರವಾಗಿ ಹಂಚಿಕೊಟ್ಟನು. ಯುದ್ಧವು ನಿಂತು ದೇಶದಲ್ಲೆಲ್ಲ ಸಮಾಧಾನ ಉಂಟಾಯಿತು ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಇಸ್ರಾಯೇಲರು ಯೆಹೋಶುವನ ನಾಯಕತ್ವದಲ್ಲಿ ಎಲ್ಲಾ ವೈರಿಗಳನ್ನು ನಾಶ ಮಾಡಿ ಜಯವನ್ನು ಪಡೆದುಕೊಂಡರು. ಯುದ್ಧವು ನಿಂತು ಹೋಗಿ ಎಲ್ಲಾ ಕಡೆಗಳಲ್ಲಿ ಸಮಾಧಾನ ಉಂಟಾಯಿತು. ಇಲ್ಲಿಗೆ ಯೆಹೋಶುವನ ಪುಸ್ತಕದ 11 ಅಧ್ಯಾಯ ಮುಕ್ತಾಯವಾಯಿತು. ಇಲ್ಲಿಯವರೆಗೆ ದೇವರ ಆತ್ಮ ನಮ್ಮ ನಡೆಸಿದನು. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದೆ ನಾವು 12 ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯದಲ್ಲಿ ಇಸ್ರಾಯೇಲರು ಸೋಲಿಸಿದ ಅರಸರ ಪಟ್ಟಿಯ ಕುರಿತು ನಾವು ತಿಳಿದುಕೊಳ್ಳಲಿದ್ದೇವೆ. ಪ್ರಿಯರೇ, ಸತ್ಯವಿಧದಲ್ಲಿ ದೇವರ ಆತ್ಮನು ಎಲ್ಲಾ ಸಂಗತಿಗಳನ್ನು ತನ್ನ ಭಕ್ತರ ಮೂಲಕ ಬರೆಸಿದ್ದಾನೆ. ಆದ್ದರಿಂದ ಎಲ್ಲಾ ಸಂಗತಿಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಬಹು ಪ್ರಾಮುಖ್ಯವಾಗಿವೆ. 12 ಅಧ್ಯಾಯ ಪ್ರಾರಂಭದ 6 ವಚನಗಳನ್ನು ಓದುವಾಗ, ಇಸ್ರಾಯೇಲ್ಯರು ಯೋರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಅರ್ನೋನ್ ತಗ್ಗು ಮೊದಲುಗೊಂಡು ಹೆರ್ಮೋನ್ ಪರ್ವತದವರೆಗಿದ್ದ ಪ್ರದೇಶವನ್ನು, ತಗ್ಗಾದ ಪ್ರದೇಶದ ಪೂರ್ವ ಭಾಗವನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿದ್ದ ಅರಸರನ್ನು ಸಂಹರಿಸಿದರು. ಅವರಲ್ಲಿ ಮೊದಲನೆಯವನು ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸೀಹೋನನು ಎಂಬುವನು. ಅರ್ನೋನ್ ತಗ್ಗಿನ ಅಂಚಿನಲ್ಲಿರುವ ಅರೋಏರ್ ಪಟ್ಟಣವು ಮತ್ತು ತಗ್ಗಿನಲ್ಲಿಯೇ ಇರುವ ಪಟ್ಟಣವು, ಇವುಗಳು ಮೊದಲುಗೊಂಡು ಅಮ್ಮೋನಿಯರ ಮೇರೆಯಾಗಿರುವ ಯಬ್ಬೋಕ್ ಹೊಳೆಯವರೆಗಿರುವ ಗಿಲ್ಯಾದಿನ ಅರ್ಧ ಪ್ರಾಂತವು ಯೋರ್ದನ್ ಹೊಳೆಯ ಪೂರ್ವದಲ್ಲಿ ಕಿನ್ನೇರೋತ್ ಸಮುದ್ರದಿಂದ ಲವಣ ಸಮುದ್ರವೆನ್ನಿಸಿಕೊಳ್ಳುವ ಆರಾಬಾ ಸಮುದ್ರದ ಹತ್ತಿರವಿರುವ ಬೆತೆಯೇಶಿ ಮೋತಿನವರೆಗೂ, ದಕ್ಷಿಣದಲ್ಲಿರುವ ಪಿಸ್ಗಾ ಬೆಟ್ಟದ ಬುಡದವರೆಗೂ ಇರುವ ತಗ್ಗಾದ ಪ್ರದೇಶವು ಇವೇ ಅವನ ರಾಜ್ಯ. ಅಷ್ಟಾರೋತ್, ಎದ್ರಾ ಎಂಬ ಊರುಗಳಲ್ಲಿ ವಾಸವಾಗಿದ್ದ ರೆಫಾಯರ ವಂಶಸ್ಥನು ಬಾಷಾನಿನ ಅರಸನೂ ಆದ ಓಗನು ಎರಡನೆಯವನು. ಹೆರ್ಮೋನ್ ಬೆಟ್ಟದ ಮೇಲಿನ ಸೀಮೆ, ಸಲ್ಕಾ ಪಟ್ಟಣವು ಗೇಶೂರ್ಯರ ಮತ್ತು ಮಾಕತಿಯರ ಮೇರೆವರೆಗಿದ್ದ ಬಾಷಾನ್ ಸೀಮೆ, ಹೆಶ್ಬೋನಿನ ಅರಸನಾದ ಸಿಹೋನನ ಮೇರೆಯವರೆಗಿದ್ದ ಗಿಲ್ಯಾದಿನ ಅರ್ಧ ಪ್ರಾಂತವು ಇದೇ ಇವನ ರಾಜ್ಯ. ಯಹೋವನ ಸೇವಕನಾದ ಮೋಶೆಯು ಇಸ್ರಾಯೇಲರ ಸಹಿತವಾಗಿ ಆ ಇಬ್ಬರನ್ನು ಸೋಲಿಸಿ ಅವರ ರಾಜ್ಯಗಳನ್ನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಸ್ವಾಸ್ಥ್ಯವಾಗಿ ಕೊಟ್ಟನು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಯೆಹೋಶುವನು ದೇವರು ಹೇಳಿದ ಹಾಗೆ ಮಾಡುತ್ತಾ ಇಸ್ರಾಯೇಲರಿಗೆ ಸ್ವಾಸ್ಥ್ಯವಾಗಿ ಕೊಡುತ್ತಾ ಇದ್ದಾನೆ. ಮುಂದೆ ನಾವು 7 ಮತ್ತು 8 ವಚನಗಳನ್ನು ಓದುವಾಗ, ಯೆಹೋಶುವನು ಇಸ್ರಾಯೇಲರ ಸಹಿತವಾಗಿ ಯೋರ್ದನ್ ಹೊಳೆಯ ಪಶ್ಚಿಮದಲ್ಲಿ ಲೆಬನೋನ್ ತಗ್ಗಿನಲ್ಲಿದ್ದ ಬಾಲ್ಗಾದ್ದಿನಿಂದ ಸೇಯೀರಿನ ದಾರಿಯಲ್ಲಿದ್ದ ಹಾಲಾಕ್ ಪರ್ವತದವರೆಗೂ ವಿಸ್ತರಿಸಿಕೊಂಡಿದ್ದ ಬೆಟ್ಟದ ಮೇಲಿನ ಪ್ರದೇಶ, ಇಳಕಲಿನ ಪ್ರದೇಶ, ತಗ್ಗಾದ ಪ್ರದೇಶ, ಬೆಟ್ಟಗಳ ಬುಡದಲ್ಲಿರುವ ಸೀಮೆ, ಅರಣ್ಯ, ದಕ್ಷಿಣ ಪ್ರಾಂತ್ಯ, ಇವುಗಳಲ್ಲಿ ಆಳುತ್ತಿದ್ದ ಹಿತ್ತಿಯ, ಅಮೋರಿಯ, ಕಾನಾನ್, ಫೆರ್ಜಿಯ, ಹಿವಿಯ, ಎಬೋಸಿಯ ಅರಸರನ್ನು ಸೋಲಿಸಿ ಅವರ ದೇಶಗಳನ್ನು ಇಸ್ರಾಯೇಲ್ ಕುಲ ಭಾಗಗಳಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು ಎಂಬುದಾಗಿ. ಪ್ರಿಯ ಬಂಧುಗಳೇ, 9-24 ವಚನಗಳನ್ನು ಓದುವಾಗ, ಈ ವಚನಗಳಲ್ಲಿ ಇಸ್ರಾಯೇಲರು ಸೋಲಿಸಿದ ಅರಸುಗಳ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ದಯಮಾಡಿ ಸಮಯ ಮಾಡಿಕೊಂಡು ಈ ವಚನಗಳನ್ನು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದೆ ನಾವು 13-21 ಅಧ್ಯಾಯಗಳಲ್ಲಿ ಯೆಹೋಶುವನು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ಹಂಚಿಕೊಡುವುದರ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ದೇವರು ಅಬ್ರಹಾಮರಿಗೆ ವಾಗ್ದಾನ ಮಾಡಿದ ಹಾಗೆ ತನ್ನ ಜನರಾದ ಇಸ್ರಾಯೇಲರನ್ನು ಕಾನಾನಿನ ಕಡೆಗೆ ನಡೆಸುತ್ತಾ ಬಂದಿದ್ದಾನೆ. ಎಷ್ಟೇ ವಿರೋಧಗಳಿದ್ದರೂ, ಅಸಾಧ್ಯವಾದ ಸಂಗತಿಗಳಿದ್ದರೂ, ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಸಮಯಗಳಲ್ಲಿ ಜೀವಸ್ವರೂಪನಾದ ದೇವರು ಇಸ್ರಾಯೇಲರೊಂದಿಗೆ ಇದ್ದುಕೊಂಡು ಅವರನ್ನು ನಡೆಸುತ್ತಾ ಬಂದಿದ್ದಾನೆ. ಆದರೆ ಇಸ್ರಾಯೇಲರಾದರೂ ತಮ್ಮ ದೇವರಾದ ಕರ್ತನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾದರು. ಆದುದರಿಂದ ಜೀವಸ್ವರೂಪನಾದ ದೇವರು ಇಸ್ರಾಯೇಲರ ಹೊಸ ಜನಾಂಗವನ್ನು ಕಾನಾನಿಗೆ ಸೇರಿಸುತ್ತಾ ಬಂದಿದ್ದಾನೆ. ಅದೇ ರೀತಿಯಲ್ಲಿ ಪ್ರಿಯ ಬಾಂಧವ ಬಂಧುಗಳೇ, ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ನಿತ್ಯ ರಾಜ್ಯಕ್ಕೆ ಸೇರಿಸಲಿದ್ದಾನೆ. ಆದುದರಿಂದ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಹಿಂದೆ ಸಮರ್ಪಿಸಿಕೊಂಡು ಆತನ ಮಕ್ಕಳಾಗಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಕರೆದಾತನು ಹಾಗೂ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆದುದರಿಂದ ಜೀವಸ್ವರೂಪನಾದ ದೇವರನ್ನು ಹಿಂಬಾಲಿಸುತ್ತಾ ಆತನ ಮಾರ್ಗದಲ್ಲಿ ನಾವು ಸದಾ ಜೀವಿಸುತ್ತಾ ಆತನನ್ನು ಮಹಿಮೆ ಪಡಿಸೋಣ. ಯಾಕೆಂದರೆ ಪ್ರಿಯರೇ, ನಾವೆಲ್ಲರೂ ಆತನೊಂದಿಗೆ ಸದಾ ಜೀವಿಸಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. ಪ್ರಿಯ ಬಾಂಗ್ಲಿ ಬಂಧುಗಳೇ, ಇಂದು ನಾವು ತೆಗೆದುಕೊಳ್ಳುವ ತೀರ್ಮಾನ ನಮ್ಮ ಭವಿಷ್ಯತನ್ನು ರೂಪಿಸುತ್ತದೆ. ಇಂದು ನಾವು ದೇವರ ಸ್ವರಕ್ಕೆ ಕಿವಿಗೊಡುವುದಾದರೆ ಆಶೀರ್ವಾದ ನಿಧಿಯಾಗುತ್ತೇವೆ. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದನು, ಆಶೀರ್ವಾದ ನಿಧಿಯಾದನು. ಆದುದರಿಂದ ದೇವರು ಅಬ್ರಹಾಮನು ದಿಗಿದ್ದುಕೊಂಡು ಅವನು ಸದಾ ನಡೆಸಿದನು. ಅದೇ ರೀತಿಯಲ್ಲಿ ಪ್ರಿಯರೇ, ದೇವಾದ ದೇವನು ನಮ್ಮೊಂದಿಗಿದ್ದುಕೊಂಡು ಸದಾ ನಮ್ಮನ್ನು ಪರಿಪಾಲಿಸುತ್ತಾನೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ತಿದ್ದಿ ಸರಿಪಡಿಸಿಕೊಂಡು ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ, ಯಾವ ವಿಷಯದಲ್ಲಿ ನಾವು ದೇವರನ್ನು ಅವಮಾನ ಪಡಿಸುತ್ತಾ ಇದ್ದೇವೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಅದನ್ನು ಸರಿಪಡಿಸಿಕೊಂಡು ಆತನ ಮಹಿಮೆಗೋಸ್ಕರ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಪ್ರಿಯ ಬಾನಿಲ ಬಂಧುಗಳೇ, ಇಸ್ರಾಯೇಲರೂ ಜೀವಸ್ವರೂಪನಾದ ದೇವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹಾಗೂ ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ಗ್ರಹಿಸಿಕೊಳ್ಳುವಲ್ಲಿ ವಿಫಲರಾದರು. ಆದರೆ ದೇವರು ಅವರನ್ನು ಅರ್ಥ ಮಾಡಿಕೊಂಡು ಅವರನ್ನು ಕಾನಾನಿಗೆ ಸೇರಿಸುತ್ತಾ ಬಂದಿದ್ದಾನೆ. ಅವರನ್ನು ಕಾನಾನಿಗೆ ಮಾತ್ರ ಸೇರಿಸಲಿಲ್ಲ, ಕಾನಾನನು ಅವರಿಗೆ ಸ್ವಾಸ್ಥ್ಯವಾಗಿ ಹಂಚಿಕೊಟ್ಟನು. ಎಲ್ಲದಕ್ಕೂ ತನ್ನ ಸೇವಕನಾದ ಯೆಹೋಶುವನನ್ನು ಉಪಯೋಗಿಸಿಕೊಂಡನು. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮೆಲ್ಲರನ್ನೂ ಆತನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ಆದುದರಿಂದ ಆತನಿಗೆ ಇಂದೇ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಆತನ ಜೀವವುಳ್ಳ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ನಮ್ಮ ಜೀವಿತದ ಮೂಲಕ ಆತನನ್ನು ಮಹಿಮೆಪಡಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆತ್ಮೀಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದಾಗಿದೆ. ರೋಮಾಯ 1:16.
ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಅನುದಿನ ಜೀವನಕ್ಕೆ ಬೇಕಾದ ನವ ಉತ್ತೇಜನ ಹಾಗೂ ಆಶೀರ್ವಾದ ನೀಡಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ನಮ್ಮೊಂದಿಗೆ ಪತ್ರದ ಮೂಲಕ, ಇಮೇಲ್ ಅಥವಾ ದೂರವಾಣಿ ಮೂಲಕ ದಯಮಾಡಿ ತಿಳಿಸಿರಿ. ನಿಮ್ಮ ಸಂತೋಷದಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ ಹಾಗೂ ನಿಮ್ಮ ಪತ್ರಗಳಿಗೆ ಉತ್ತರಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಕೇಳುವಂತೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನೆರೆಹೊರೆಯವರಿಗೂ ತಿಳಿಸಿರಿ. ದೇವರ ಅಧಿಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸುರಿಯಲಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.